प्रविश्य मम वाच विमां प्रसुप्तां सञ्जीवयत्यखिलशक्तिधरस्वधाम्ना अन्यांश्च हस्तचरणश्रवणत्वादीन् प्राणान् नमो भगवते पुरुषाय तुभ्यम्। यस्माद् ब्रह्मेन्द्ररुद्रादिदेवतानां श्रियोऽपि च मनःस्फूर्तिः सदा तस्मै हरये गुरवे नमः। व्यासाय भवनाशाय श्रीशाय गुणराशये हृद्याय शुद्धविद्याय मध्वाय च नमो नमः। वसतु श्रीमदानन्दतीर्थेन्दुर्नो हृदम्बरे यद्वचश्चन्द्रिका स्वान्तसन्तापं निकृन्तति वाणिदे करवाण्यम्ब चरणौ हृदि सर्वदा मद्वाक्यसरणिर्भूयात् श्रीमदाचार्यभावका। सर्वोत्तमो विष्णुरथो रमा च ब्रह्मा च वायुश्च तदीयपत्न्यो अन्ये च देवाः सततं प्रसन्ना हरौ सुभक्तिं मयि सन्दिशन्तु। श्रीगुरुभ्यो नमः। हरिः ओम्। धर्मक्षेत्रे कुरुक्षेत्रे समवेतायुयोत्सवः मामकाः पाण्डवाश्चैव किमकुर्वत सञ्जया। देवं नारायणं नत्वा सर्वदोषविवर्जितं परिपूर्णं गुरुंश्चान् गीतार्थं वक्ष्यामि देशतः। गुणगणनिलयं पतिं रमायाः जगदघदहनं च वासवी सूनुं मुनिकुलचलकं च पूर्णबोधं गुरुमपि परमं गुरुं च मे वन्दे। लक्ष्मीनारायणं नत्वा पूर्णबोधान् गुरूनपि कुर्मश्रीकृष्णगीतायाः भाष्याद्युक्तार्थसङ्ग्रहम्। ಪರಮಪವಿತ್ರವಾದ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮ ಅರ್ಜುನನಿಗೆ ತನ್ನ ಅವತಾರದ ಮಹತ್ವವನ್ನು ಹೇಳ್ತಾ ತಾನು ಹೇಗೆ ಎಲ್ಲರಿಂದ ವಿಲಕ್ಷಣನಾದವನು, ಅತ್ಯಂತ ವಿಭಿನ್ನನಾದವನು ಎಂಬುದನ್ನು ಹೇಳ್ತಾ ಇದ್ದಾನೆ. ದೇವರು ನಮ್ಮಂತೆ ಇಲ್ಲ, ಇದು ದೇವರ ಹಿರಿಮೆ. ಅಂದರೆ ನಮಗೇನು ದೋಷಗಳುಂಟೋ ಅದ್ಯಾವುದು ದೇವರಿಗೆ ಇಲ್ಲ. ಅವನು ಸರ್ವ ನಾವು ಚಿಕ್ಕವರ ಅಣುಗಳು ನಾವಾಗಿದ್ದರೆ ಪರಮಾತ್ಮ ವ್ಯಾಪ್ತನಾಗಿದ್ದಾನೆ. ನಾವು ಅಜ್ಞರು ಅಲ್ಪಜ್ಞರು ಆಗಿದ್ದರೆ ಪರಮಾತ್ಮ ಸರ್ವಜ್ಞನಾಗಿದ್ದಾನೆ. ನಾವು ಈ ಒಂದು ಪ್ರಾಕೃತ ದೇಹವನ್ನು ಹುಟ್ಟಿ ಬರಬಹುದಾದರೆ ಪರಮಾತ್ಮನಿಗೆ ಅಂಥ ಹುಟ್ಟು ಇಲ್ಲ. ನಾವು ಪ್ರಾಕೃತ ದೇಹ ಸಂಪನ್ನ. ನಾವು ಮಾಡಿದ ಕರ್ಮಗಳ ಫಲವಾಗಿ ಹುಟ್ಟಿ ಬರೋದಾದರೆ ಭಗವಂತ ಸ್ವೇಚ್ಛೆಯಿಂದ ಹುಟ್ಟಿ ಬರುತ್ತಾನೆ. ಪರಮಾತ್ಮನ ಅವತಾರದ ಮೂಲಭೂತ ಉದ್ದೇಶ ಸಜ್ಜನರ ಸಂರಕ್ಷಣೆ, ದುರ್ಜನರ ವಿನಾಶ. ಅದು ಒತ್ತಿ ಹೇಳ್ತಾನೆ, ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ ಯುಗೇ. ಆ ಶ್ಲೋಕದಲ್ಲಿ ಅನೇಕರ ಪ್ರಶ್ನೆಗೆ ಒಂದು ಮತ್ತೊಂದು ಪ್ರಶ್ನೆ ಉತ್ತರ ಇತ್ತು. ಸಜ್ಜನ ಸಂರಕ್ಷಣೆಯನ್ನು ಪರಮಾತ್ಮ ಮಾಡ್ತೇನೆ ಅಂತ ಹೇಳಿದರೆ ಎಷ್ಟೋ ಜನ ಮಾಡಿದ್ರು. ರಾಜಮಹಾರಾಜರು ಎಷ್ಟೋ ಜನ ಮಾಡಿದ್ದಾರೆ. ಪಾಪ ಪುನರ್ಕಾಲಕ್ಕೆ ರಾಜಮಹಾರಾಜರನ್ನ ಪ್ರತ್ಯಕ್ಷ ದೇವತೆ ಅಂತ ಜನ ಕಾಣ ಕಾಲ ಇತ್ತು. ಅಷ್ಟರ ಮಟ್ಟಿಗೆ ರಾಜರು ರಾಜರು ಅಂತ ಹೇಳಿದರೆ ಭಾರಿ ಗೌರವ ಇದ್ದ ಕಾಲ ಇತ್ತು. ಅವರು ಜನರನ್ನು ಕಾಪಾಡಿಲ್ವೇನು? ಮತ್ತೆ ತಂದೆ ತಾಯಿಗಳು ತಮ್ಮ ಮಕ್ಕಳನ್ನು ಕಾಪಾಡಲಿಲ್ವೇನು? ಮತ್ತೆ ಎಷ್ಟೋ ಜನ ಇವತ್ತು ರಕ್ಷಣೆ ವ್ಯವಸ್ಥೆಯೊಳಗೆ ಆಪತ್ತಲ್ಲಿರ್ತಾರೆ. ಜನರನ್ನು ಯಾರು ಕಾಪಾಡ್ತಾರೆ? ದೇವ್ರು ನಾನು ಕಾಪಾಡ್ತೇನೆ ಅಂತ ಹೇಳ್ತೇನಲ್ಲ ಅಂತ ಸಮಸ್ಯೆ ಬಂತು. ದುರ್ಜನರ ವಿನಾಶ ಮಾಡೋದು ಅಂತಿದ್ರೆ ಕಳ್ಳರನ್ನು ಸರ್ಕಾರ ಹಿಡಿಯುತ್ತೆ. ಎಷ್ಟೋ ಜನ ತಪ್ಪಿತರ ಶಿಕ್ಷೆ ಕೊಡುತ್ತೆ ಸರ್ಕಾರ. ಅವರು ಶಿಕ್ಷೆ ಕೊಡ್ತಾನೆ ಇದ್ದಾರೆ. ನಾವು ನಮ್ಮ ಕೈಲಾದಷ್ಟು ಶತ್ರುಗಳನ್ನು ನಮಗೆ ಆಗದವ್ರನ್ನ ದೂರ ಓಡಿಸಲು ಪ್ರಯತ್ನ ಪಡ್ತೇವೆ. ಅದನ್ನ ನಮ್ಮಲ್ಲೂ ಅದಿದೆಯಲ್ಲ ಅಂತ ಪ್ರಶ್ನೆ ಬಂತು. ನಾವು ಸ್ವಲ್ಪ ಸ್ವಲ್ಪ ಧರ್ಮ ಸಂಸ್ಥಾಪನೆ ಮಾಡೋದನ್ನ ಪ್ರಯತ್ನ ಮಾಡಬಹುದಲ್ಲ ಅಂತ ಕೇಳಿದ್ರೆ, ಅಲ್ಲ, ಅಲ್ಲಿ ಶ್ಲೋಕ ನೋಡಿದ್ರೆ ಗೊತ್ತಾಗುತ್ತೆ. ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ. ಅಲ್ಲಿ ತ್ರಾಣಾಯ ಅಂತ ಪದ ಇಲ್ಲ, ಪರಿತ್ರಾಣಾಯ. ಪರಿತ್ರಾಣ ಅನ್ನೋ ಪದ ಬಹಳ ವಿಶಿಷ್ಟವಾದ ಪದ. ಅದು ಸಂಪೂರ್ಣವಾದ ರಕ್ಷಣೆ. ಸಣ್ಣ ಪುಟ್ಟ ರಕ್ಷಣೆ ಕೊಡೋದು ಬೇರೆ, ಪರಿಪೂರ್ಣ ರಕ್ಷಣೆ ಕೊಡೋದು ಬೇರೆ. ಈ ಮಾತು ಅರ್ಥ ಮಾಡಿಕೊಂಡ್ರೆ ಈ ಪರಿತ್ರಾಣ ಶಬ್ದವನ್ನ ಬೇರೆ ಯಾರಲ್ಲೂ ಉಪಯೋಗಿಸಕ್ ಬರೋದಿಲ್ಲ, ದೇವರು ಮಾತ್ರ ಮಾಡ್ತಾನೆ. ಜಯ ಜಯ ಜಗತ್ರಾಣ ಜಗದೊಡಗೆ ಸುತ್ರಾಣ ಅಂತ ಹೇಳಬೇಕಾದ್ರೆ ವಾಯುದೇವರನ್ನ ಮೂರು ಲೋಕಗಳನ್ನೂ ಸಹ ಸಂರಕ್ಷಿಸುವರು ಅಂತ ನಾವು ಕೇಳಿದ್ದೇವೆ. ಇಲ್ಲಿ ಭಗವಂತ ಸದ್ಯದರ ಸಂರಕ್ಷಣೆಯನ್ನು ಮಾಡುತ್ತಾನೆ. ಸಾಧುನಾಂ ಪರಿತ್ರಾಣ. ನಮ್ಮಲ್ಲಿ ಎರಡು ತಪ್ಪಿದೆ. ಪರಿತ್ರಾಣ ಪೂರ್ತಿ ಮಾಡೋದಿಲ್ಲ, ಮೊದಲನೇ ಸ್ವಸ್ವಲ್ಪ ಮಾಡ್ತೇವೆ, ಇದು ಮುಖ್ಯ ಅಲ್ಲ. ಸ್ವಸ್ವಲ್ಪ ಮಾಡ್ತೇವೆ ಮೊದಲನೇ. ಕೆಲವೊಮ್ಮೆ ದುಷ್ಟರನ್ನೇ ಸಂರಕ್ಷಣೆ ಮಾಡೋ ಅಪಾಯ ಕೂಡ ನಮ್ಮಲ್ಲಿ ಉಂಟು. ಯಾರನ್ನು ಸಂರಕ್ಷಿಸಬಾರದೋ ಅವರನ್ನೇ ಸಂರಕ್ಷಿಸುವ ಅಪಾಯ ನಮ್ಮಲ್ಲಿದೆ. ಎರಡು ದೋಷಗಳು ಮಾಡತಕ್ಕಂತ ರಕ್ಷಣೆ ತುಂಬಾ ಚಿಕ್ಕದು, ಅದು ಕೂಡ ಪರ್ಫೆಕ್ಟ್ ಅಲ್ಲ, ಟು ಸಮ್ ಎಕ್ಸ್ಟೆಂಟ್ ಅಷ್ಟೇ. ಇವತ್ತು ಅನ್ನ ಎಷ್ಟು ಜನಕ್ಕೆ ಹಾಕಿದ್ರು ಶಾಶ್ವತ ಹಾಕ್ಲಿಕ್ಕೆ ಯಾರಿಗೆ ಬರುತ್ತೆ? ಎಂದೋ ಒಂದು ಮಂದಿ ಸಾಕೋದೇ ಕಷ್ಟ, ಶಾಶ್ವತ ಹಾಕಕ್ ಬರುತ್ತಾ? ತಾನು ಬದುಕಿರೋರಿಗೆ ಹಾಕ್ಲಿಕ್ಕೆ ಬರೋದಿಲ್ಲ, ತನಗೆ ಅನ್ನ ಇಲ್ಲದೆ ಹೋಗೋ ಕಾಲ ಬರಬಹುದು. ಇನ್ನು ಎಲ್ಲಾ ಜನರೇಷನ್ ನಾನು ಹಾಕ್ತೀನಿ, ನಿಮಗೆ ಯಾರು ಸಿಗ್ತಾರೆ ಜಗತ್ತಿನೊಳಗೆ? ಹುಟ್ಟೋದಕ್ಕಿಂತ ಮುಂಚೆ ಯಾರು ಹಾಕಿದ್ರೆ ಆಗಿರು, ಮುಟ್ಟೋದಕ್ಕಿಂತ ಮುಂಚೆ ಯಾರು ಹಾಕಿದ್ರು? ಇಲ್ಲ. ಸೊ ಎಲ್ಲಾ ಜಗತ್ತಿಗೂ ಎಲ್ಲಾ ಕಾಲಕ್ಕೂ ಎಲ್ಲ ರೀತಿಯ ರಕ್ಷಣೆ ಕೊಡುವವನು ಅಂದ್ರೆ ಪರಮಾತ್ಮ ಒಬ್ಬನೇನೆ. ಈ ಮಾತು ಅರ್ಥ ಮಾಡಿಕೊಂಡ್ರೆ ಎಷ್ಟು ಮಹತ್ವ ಇದೆ. ನಮ್ಮಲ್ಲೂ ಕೆಲವು ಪ್ರಶ್ನೆಗಳು ಬರುತ್ತೆ. ಸಾಮಾನ್ಯ ಗ್ರಾಂಟ್ ಅಂತ ಕೊಡ್ತಾ ಇರ್ತಾರೆ, ಕೆಲವು ಟ್ರಸ್ಟ್ಗಳಿಂದ ದಾನ ಧರ್ಮ ಮಾಡ್ತಾರೆ. ಎಷ್ಟು ಮಾಡಬಹುದು? ಅದಕ್ಕೆ ಒಂದು ಮಿತಿ ಇರುತ್ತೆ, ಯಾವುದೇ ಮಾಡಲು ಮಿತಿ ಇರುತ್ತೆ. ಯಥೋದಿತ್ತ ಬರೆದ್ರೆ ಲಿಮಿಟೆಡ್ ಅಂತ, ಕಂಪನಿ ಲಿಮಿಟೆಡ್ ಅಂತ ಬರೆದಿರುತ್ತಾರೆ, ಅದು ಸೀಮಿತವಾದ ವ್ಯವಹಾರ ಅದರಲ್ಲಿ ಕಾಣುತ್ತೆ. ಆದರೆ ದೇವರ ಪರಿತ್ರಾಣ ಹಾಗಲ್ಲ. ಸರ್ಕಾರ ಗ್ರಾಂಟ್ ಕೊಡುತ್ತೆ ಅಂತ ತಿಳ್ಕೊಳ್ಳಿ. ಸರ್ಕಾರ ಎಷ್ಟು ಗ್ರಾಂಟ್ ಕೊಡಬಹುದು? ಕೋಟಿಗಟ್ಟಲೆ ಗ್ರಾಂಟ್ ಕೊಡಬಹುದು ಸರ್ಕಾರ. ಸರ್ಕಾರ ಕೋಟಿಗಟ್ಟಲೆ ಕೊಡೋ ಹಾಗೆ ಇಂಡಿವಿಜುವಲ್ ಕೊಡೋದು ಭಾರಿ ಕಷ್ಟ. ಮತ್ತೆ ಸರ್ಕಾರಕ್ಕೆ ಹುಡುಗರು ಕೊಡಬೇಕಾದ್ರೆ ಎರಡು ಸಮಸ್ಯೆ ಇದೆ. ಕೊಡೋ ಬುದ್ಧಿ ಬೇಕು, ಆ ಅಕೌಂಟಬಲ್ ಮನಿ ಆಗಿರಬೇಕು. ಜೊತೆಗೆ ಎಲ್ಲಿಂದ ಕೊಟ್ಟ ಕೊಟ್ಟು ಸಿಕ್ಕಾಕೊಂಡ್ಬಿಡ್ತಾನೆ ಎಷ್ಟೋ ಸಲ. ಹೇಗೆ ಕೊಟ್ಟ ಅಂದ್ರೆ ಸಮಸ್ಯೆ ಆಗಬಹುದು. ಸರ್ಕಾರಕ್ಕೆ ಪ್ರಶ್ನೆನೇ ಇಲ್ಲ. ಕೋಟಿಗಟ್ಟಲೆ ಕೊಡಬಹುದು, ಅಕೌಂಟ್ ಪ್ರಶ್ನೆನೇ ಇಲ್ಲ. ಸರ್ಕಾರದೊಳಗೆ ಅಧಿಕೃತವಾಗಿ ಜನಗಳಿಂದ ಸಂಗ್ರಹ ಮಾಡಿದ ಹಣವನ್ನು ಕೊಡೋದ್ರಿಂದ ಅದಕ್ಕೆ ಸಮಸ್ಯೆ ಇಲ್ಲ. ಇದೆಲ್ಲ ಯೋಚನೆ ಮಾಡಿದರೆ ಕೋಟಿ ಕೋಟಿಗಟ್ಟಲೆ ವ್ಯವಹಾರ ಸರ್ಕಾರದ್ದು ಹೇಗೋ, ಭಗವಂತನ ರಕ್ಷಣೆ ಅಂದ್ರೆ ಟೋಟಲ್ ಅದು ವಿಶ್ವಕ್ಕೆ ಕೊಡತಕ್ಕಂಥ ರಕ್ಷಣೆ. ಹಿಂದಿನ ಮುಂದಿನ ಎಲ್ಲ ಜನಕ್ಕೂ ರಕ್ಷಣೆ, ಸರ್ವ ವಿಧವಾದ ಸಜ್ಜನರಿಗೂ ರಕ್ಷಣೆ, ಮತ್ತು ಎಲ್ಲ ರೀತಿಯಾದಂತಹ ಭದ್ರತೆ. ಇದು ಒಂದು ಮುಖ. ಮತ್ತು ಯಾವುದೇ ಕಾಲಕ್ಕೂ ಭಗವಂತ ಸಜ್ಜನರಲ್ಲದವರನ್ನ ಸಂರಕ್ಷಣೆ ಮಾಡೋದಿಲ್ಲ, ಅದಿನ್ನೊಂದು ವಿಶೇಷ. ಸರ್ಕಾರ ಕ್ರಿಮಿನಲ್ ಅನ್ನು ಪ್ರೊಟೆಕ್ಟ್ ಮಾಡಕ್ ಸಾಧ್ಯ ಉಂಟಾ? ಸಾಧ್ಯ ಇಲ್ಲ. ಸರ್ಕಾರ ಕ್ರಿಮಿನಲ್ ಅಪರಾಧಿಗಳನ್ನ ಯಾವುದೇ ಕಾರಣಕ್ಕೂ ಸಂರಕ್ಷಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಲೋಕದೃಷ್ಟಿಯಲ್ಲಿ ಸ್ಪಷ್ಟವಾಗಿ ತಪ್ಪು ಅಂತ ಗೊತ್ತಾದಾಗ ಎಷ್ಟೋ ಬಾರಿ ಸರ್ಕಾರಗಳು ರಿಸೈನ್ ಮಾಡಬೇಕಾಗುತ್ತೆ, ಅಷ್ಟರ ಮಟ್ಟಿಗೆ ಅಪಾಯವು. ಇವತ್ತು ಭಗವಂತ ಸಜ್ಜನರ ಸಂರಕ್ಷಣೆಯನ್ನು ಮಾತ್ರ ಮಾಡ್ತಾನೆ, ಪೂರ್ಣವಾಗಿ ಮಾಡ್ತಾನೆ, ಎಲ್ಲ ಕಾಲಕ್ಕೂ ಮಾಡ್ತಾನೆ. ಅದು ಒಂದು ಭಾಗ. ನಿನ್ನ ವಿನಾಶಾಯಿತ ದುಷ್ಕೃತಾಂ, ದುರ್ಜನರ ವಿನಾಶವನ್ನು ಮಾಡ್ತಾನಲ್ಲ, ಅದೇ ಹೇಗೆ ಮಾಡ್ತಾನೆ? ವಿನಾಶಾಯ ನೋಡಿ, ನಾಶ ಬೇರೆ ವಿನಾಶ ಬೇರೆ, ಪ್ರಾಣ ಬೇರೆ ಪರಿತ್ರಾಣ ಬೇರೆ. ಪ್ರಾಣ ಪರಿತ್ರಾಣ ನಾಶ ವಿನಾಶ. ದಾರಿಯಲ್ಲಿ ಹೋಗ್ತಕ್ಕಂಥ ತುಂಬಾ ಸಿಟ್ಟು ಬಂದ್ರೆ ಹೊರದಾಕಿ ಬಿಡಬಹುದು ಅಷ್ಟೇನೆ, ಕೈಕಾಲು ಬಿಡಬಹುದು, ಜೈಲಿಗೆ ಹಾಕಕ್ಕಾಗೋದಿಲ್ಲ, ಅವನು ಹ್ಯಾಂಗ್ ಮಾಡಕ್ಕಾಗೋದಿಲ್ಲ, ಕೊಲೆ ಆಗತ್ತೆ ಮಾಡಿದರೆ. ಸರ್ಕಾರ ಅವನನ್ನು ಶಿಕ್ಷಿಸಬಹುದು, ಕೊಲೆ ಅವನ ಹ್ಯಾಂಗ್ ಮಾಡಿಸಬಹುದು. ಸರ್ಕಾರ ಮಾಡಿಸಿದಾಗ ನ್ಯಾಯಾಲಯ ತೀರ್ಮಾನಕೊಂಡು ಸರ್ಕಾರ ಮಾಡಿಸಿದಾಗ ಅದು ಶಿಕ್ಷೆ. ಉಳಿದವರು ಮಾಡಿದ್ರೆ ಕೊಲೆ ಆಗತ್ತೆ. ತನ್ನನ್ನು ಹೊಡೆದವ್ರನ್ನ ಡೈರೆಕ್ಟ್ ಹೊಡೆದ್ರು ಕೂಡ ಇವನು ಗುಲ್ ಮಾಡೋದು ಕೊಲೆ ಆಗತ್ತೆ, ಕೊಂದ್ರೆ ಕೊಲೆ ಆಗತ್ತೆ ಹೊರತು ಅದಕ್ಕೆ ಅಧಿಕಾರವೇ ಇಲ್ಲ. ಎಷ್ಟೋ ಸತ್ಯ ಅನೇಕ ಹೊಡೆದು ಬಿಟ್ಟಿರ್ತೇವೆ. ತಿರುಗಿ ಹೊಡೆದ ಅಂತ ಕೇಳಿದ್ರೆ ನೀವು ಹೊಡೆಯೋ ರೈಟೇಲಿಂದ ಬಂತು, ಅವನು ಹೊಡೆದಿದ್ದು ತಪ್ಪು ಅಂತ ಹೇಳೋಣ, ನೀನಾಕೆ ಹೊಡೆದಿ ಅಂತ ಕೇಳಿದ್ರೆ ಉತ್ತರ ಕಷ್ಟ ಆಗುತ್ತೆ. ಹೊಡೆದವನ್ನು ತಿರುಗಿ ಹೊಡೆಯೋದಕ್ಕೂ ನಮಗೆ ಇಲ್ಲ. ಆತ್ಮರಕ್ಷಣೆಯ ಪದ ಉಪಯೋಗಿಸಿ ಮಾತಾಡಬೇಕೇ ಹೊರತು ಹೊಡೆದಿದ್ದಕ್ಕೆ ಹೊಡೆದ ಅನ್ನೋದು ಸಾಧ್ಯ ಇಲ್ಲ. ಕಾನೂನು ಕೈಗೆ ತಗೊಂಡಾಗಲ್ಲ. ಕಾರ್ಯತೆ ಮಾಡಿದ್ರೆ ಕಾನೂನನ್ನು ಕೈಗೆ ತಗೊಂಡಾಗ ಅಂದ್ರೆ ನಾವಿವತ್ತು ಜೈಲಿಗೆ ಹಾಕೋ ಶಕ್ತಿ ನಮಗಿಲ್ಲ, ಅದೇ ರೀತಿಯಲ್ಲಿ ಕೊಲ್ಲೋ ಶಕ್ತಿ ನಮಗಿಲ್ಲ, ಅಧಿಕೃತವಾಗಿ ಶಿಕ್ಷೆ ಕೊಡ್ತಕ್ಕಂಥ ಶಕ್ತಿ ನಮಗಿಲ್ಲ. ಅದೆಲ್ಲ ಇರೋದು ಸರ್ಕಾರಕ್ಕೆ. ಆದರೆ ಎಂಥ ಕೋಟಿ ಕೋಟಿ ಸರ್ಕಾರಗಳನ್ನು ಕೂಡ ನಿಯಂತ್ರಣ ಮಾಡೋ ಶಕ್ತಿ ಭಗವಂತನ. ಅದು ಅರ್ಥ ಮಾಡಿಕೊಂಡ್ರೆ ವಿನಾಶವನ್ನು ಮಾಡೋದು ಭಗವಂತ, ಪರಿತ್ರಾಣವನ್ನು ಮಾಡೋದು ಭಗವಂತ. ದುಷ್ಕೃತಾಂ ಮತ್ತು ಸಾಧು ನಾಂ, ಇಲ್ಲೇ ಅಷ್ಟೇ. ಎಷ್ಟೋ ಸರ್ತಿ ನಾವು ಶಿಕ್ಷೆ ಕೊಡಬೇಕಾದ್ರೆ ಸಜ್ಜನರ ಶಿಕ್ಷೆ ಕೊಟ್ಟು ಬಿಡಬಹುದು, ದುರ್ಜನ ಪ್ರೊಟೆಕ್ಟ್ ಮಾಡಬಹುದು, ಸಜ್ಜನರನ್ನ ಪನಿಷ್ ಮಾಡಬಹುದು. ಎಷ್ಟು ಅಪಾಯ ಇದೆ ಅದರೊಳಗೆ. ಮಾಡ್ಲಿಕ್ಕಾಗೋದಿಲ್ಲ ಒಂದು, ತಪ್ಪಾಗಿ ಮಾಡೋದು ಇನ್ನೊಂದು, ಅಪರಿಪೂರ್ಣವಾಗಿರೋದು ಇನ್ನೊಂದು, ಮತ್ತೆ ನಮಗೆ ನಾಶ ಇದೆ ಮತ್ತೊಂದು. ನಮಗೆ ನಾಶ ಇದೆ, ಇನ್ನೊಬ್ಬರು ನಾಶ ಮಾಡೋದು ಬಿಟ್ಟುಬಿಡಿ. ನಮ್ಮ ನಾಶ ತಪ್ಪಿಸ್ಕೊಳ್ಳೋ ಶಕ್ತಿ ನಮಗಿಲ್ಲ. ಪರಿತ್ರಾಣ ಹುಡುಗ ರಕ್ಷಣೆ ಮಾಡೋದ್ರೆ ನಮ್ಮ ರಕ್ಷಣೆ ನೋಡ್ಕೋಬೇಕಲ್ಲ. ನಾನು ಬಾವಿಯಲ್ಲಿ ಬಿದ್ದಿರ್ತಾನೆ, ಯಾರು ಎತ್ತಿ ಅಂತಾರೆ, ಓ ಮಗು ಬಿದ್ದಿದ್ರೆ ಎತ್ತಿ ಅಂತಾರೆ, ನನಗೆ ಈಜು ಬರೋದಿಲ್ಲ ಅಂತಾರೆ ಮೂದವಿತನ. ಮರಿತಾಳವನ ಮನಸ್ಸಿದ್ರು ಕೂಡ ಶಕ್ತಿ ಅವನಿಗಿಲ್ಲ. ಮತ್ತು ಹತ್ತಿಪ್ಪತ್ತನೇ ಎತ್ತಾರೆ, ಸಾವಿರಾರು ಜನ ಸತ್ತಾಗಿ ಏನೋ ಮಾಡೋಕ್ಕಾಗೋದಿಲ್ಲ ಅವನಿಗೆ. ಇದೆಲ್ಲ ಯೋಚನೆ ಮಾಡಿದರೆ ಕೆಲವು ಪದಗಳು ನಾವು ಮಾಡ್ತೇವೆ ಅಂತ ಅನಿಸಿದ್ರೆ ಅದು ಸುಳ್ಳು ಅಂತ ಭಗವಂತ ಹೇಳುತ್ತಾನೆ. ಪರಿತ್ರಾಣಾಯ ಸಾಧೂನಾಂ ವಿನಾಶಾಯಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ ಯುಗೇ. ಈ ಮಾತಿನೊಳಗೆ ಪರಮಾತ್ಮರ ರಕ್ಷಣೆ, ಆತ ಮಾಡುವ ವಿನಾಶ ಎಲ್ಲ ಸಂಪೂರ್ಣ ವಿಭಿನ್ನವಾದದ್ದು, ವಿಲಕ್ಷಣವಾದದ್ದು ಅಂತ ಕಾಣುತ್ತೆ. ಇನ್ನೂ ಅನೇಕ ಅರ್ಥ ಉಂಟು. ಪರಿತ್ರಾಣ ಅಂದ್ರೆ ಏನು? ಸಂಪೂರ್ಣ ರಕ್ಷಣೆ ಅಂದ್ರೆ ಮೋಕ್ಷ ಅಂತ ಅರ್ಥ. ಸಂಪೂರ್ಣ ರಕ್ಷಣೆ ಮೋಕ್ಷ. ಸದ್ಯದರಿಗೆ ಮೋಕ್ಷ ಕೊಡತಕ್ಕಂಥದ್ದು ಭಗವಂತನ ಅಸಾಧಾರಣವಾದ ಸಾಮರ್ಥ್ಯ. ಮತ್ತೆ ಎಷ್ಟೇ ಒಬ್ಬ ಮೇಷ್ಟಾದರೂ ಕೂಡ ಅದನ್ನು ಡಿಗ್ರಿ ಕೂಡ ಸಿಕ್ತಿ ಇಲ್ಲ, ಅದು ಯೂನಿವರ್ಸಿಟಿ ಕೊಡಬಹುದು, ಇವನು ಕೊಟ್ಟರೆ ಅದು ಮಾರಾಟ ಆಗುತ್ತೆ, ಅದು ಮೋಸ ಆಗುತ್ತೆ, ಅವನು ಕೊಡಕ್ ಬರೋದಿಲ್ಲ. ಕೊಡಬೇಕಾದ್ರೆ ವಿಶ್ವವಿದ್ಯಾಲಯ ಡಿಗ್ರಿ ಕೊಡಬೇಕೆ ಹೊರತು ಕಂಡವರು ಎಷ್ಟೇ ಸಾಮರ್ಥ್ಯ ಇದ್ರೂ ಕೊಡಕ್ ಬರೋದಿಲ್ಲ ಅವರು. ಇವತ್ತ ಅರ್ಥ ಮಾಡಿಕೊಂಡ್ರೆ ಇವತ್ತು ಮೋಕ್ಷ ಕೊಡೋ ಶಕ್ತಿ ಯಾರದು? ರೆಕಮೆಂಡ್ ಮಾಡಬಹುದು, ಆದ್ರೆ ಮೋಕ್ಷ ಕೊಡ್ತಕ್ಕಂಥ ಶಕ್ತಿ ಯಾರದು ಅಂದ್ರೆ ಭಗವಂತರದ್ದು ಮಾತ್ರ. ಇವತ್ತು ಗೊತ್ತಾದರೆ ಎಷ್ಟು ವಿಶಿಷ್ಟವಾದ ಹಿರಿಮೆ ದೇವರಲ್ಲಿದೆ. ಮುಚುಕುಂದ ಅಂತ ಒಬ್ಬ ರಾಜ ತುಂಬಾ ದೊಡ್ಡ ತಪಸ್ಸನ್ನು ಮಾಡ್ತಾನೆ, ದೇವತೆಗಳು ಮೆಚ್ಚುತ್ತಾರೆ. ತನ್ನ ಜೊತೆಗೆ ಸೇರಿ ದೈತ್ಯರ ವಿರುದ್ಧ ಯುದ್ಧ ಮಾಡಲಿಕ್ಕೆ ಅವನಿಗೆ ಅವಕಾಶವನ್ನು ಕಲ್ಪಿಸ್ತಾರೆ. ಮತ್ತೆ ಟೆಸ್ಟ್ ಟೀಮ್ ಸೆಲೆಕ್ಟ್ ಆಗೋದು ಎಷ್ಟು ಕಷ್ಟ ಅಂತ ಗೊತ್ತಿರುತ್ತಲ್ಲ. ಯಾವುದೇ ಟೀಮ್ಗೆ ಸೆಲೆಕ್ಟ್ ಆಗುವಾಗ ನ್ಯಾಷನಲ್ ಲೆವೆಲ್ಲು ಸ್ಟೇಟ್ ಲೆವೆಲ್ಸಲ್ಲಿ ತುಂಬಾ ಕಷ್ಟ. ಮುಚುಕುಂದ ರಾಜ ಯೂನಿವರ್ಸಲ್ ಸೆಲೆಕ್ಟ್ ಆಗ್ತಾರೆ, ದೈತ್ಯರ ವಿರುದ್ಧ ಯುದ್ಧ ಮಾಡೋದು ಸೆಲೆಕ್ಟ್ ಮಾಡ್ತಾರೆ ಮುಚುಕುಂದ ರಾಜ. ನಾನು ತುಂಬಾ ಚೆನ್ನಾಗಿ ಯುದ್ಧ ಮಾಡಿಬಿಡ್ತಾನೆ, ಸೆಲೆಕ್ಟ್ ಆಗೋದು ಸೊನ್ನೆ ಹೊಡೆದು ಬರೋದು ಹಾಗೆಲ್ಲ ಮಾಡೋದಿಲ್ಲ ಅಂತ ಚೆನ್ನಾಗಿ ಮಾಡ್ತಾನೆ. ಎಷ್ಟು ಚೆನ್ನಾಗಿ ಮಾಡ್ತಾನೆ ಅಂತ ಕೇಳಿದರೆ ದೇವತೆಗಳು ಭಾರಿ ಖುಷಿಯಾಗಿಬಿಡೋದು. ಆತ ತಾನು ಕೊಟ್ಟ ಯುದ್ಧನಿಗೆ ಗೆದ್ದೇ ಬಿಡ್ತಾನೆ. ಯದ್ ಮನುಷ್ಯ ಲೋಕದ ವ್ಯಕ್ತಿ ದೇವಲೋಕವನ್ನು ಸೇರಿ ಅಲ್ಲಿಂದ ಯುದ್ಧವನ್ನು ಮಾಡಿ ಗೆದ್ದು ದೇವತೆಗಳ ಅಭಿನಂದನೆಗೆ ಪಾತ್ರನಾಗ್ತಾನೆ. ಅವರು ಕೇಳ್ತಾರೆ, ಅಲೆ ಪುಚಕುಂದ ರಾಜ ತುಂಬಾ ದೊಡ್ಡ ಸೇವೆ ಸಲ್ಲಿಸಿದ್ದಿ, ಬೇಕಾದ ವರ ಕೇಳಿಕೊಡ್ತೇವೆ, ಬೇಕಾದ ವರ ಕೇಳು, ಆದರೆ ಮೋಕ್ಷವನ್ನು ಮಾತ್ರ ಕೇಳಬೇಡ ಅಂತ ಹೇಳಿದ್ದಾರೆ. ವರಂ ಋಣಿಶ್ವ ಭದ್ರಂತೆ ವೃತೇ ಕೈವಲ್ಯಮಾತ್ಮನಃ. ನಮ್ಮ ವರ ಮಾತ್ರ ಕೇಳಬೇಕು, ಮೋಕ್ಷದ ವರವನ್ನು ಕೇಳಬೇಡ, ಬೇರೆ ವರವನ್ನು ಕೇಳಿಕೊ. ಅದನ್ನ ಯಾಕೆ ಕೇಳಬಾರದು ಅಂದ್ರೆ ಏಕಏವೇಶ್ವರ ಸ್ತಸ್ಯ ಭಗವಾನ್ ವಿಷ್ಣುರವ್ಯಯ. ಆ ಮೋಕ್ಷ ಕೊಡತಕ್ಕಂಥ ಶಕ್ತಿ ಭಗವಂತರಾದ ವಿಷ್ಣುವಿಗೆ ಮಾತ್ರ ಉಂಟು, ಬೇರೆಯವರಿಗೆ ಇಲ್ಲ ಅಂತ ಎಲ್ಲ ದೇವತೆಗಳು ಒಟ್ಟ ಡಿಕ್ಲೇರ್ ಮಾಡ್ತಾರೆ. ಆಗ ಪರಿತ್ರಾಣಾಯ ಸಾಧುನಾಮನ ಶಬ್ದ ನಮಗೆ ಅರ್ಥ ಆಗುತ್ತೆ. ಪರಿತ್ರಾಣಾಯ ಸಾಧುನಾಮ್, ದೇವರು ಹೊರತು ಯಾರು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಬೇರೆ ಯಾರೋ ಕೇಳ್ತಾನೆ ಕೊಡ್ತಾರ ವಿಚಾರ ಬಿಡಿ, ಅಂತೂ ನಂಬಿಕೆಯಲ್ಲಿ ಕೊಡ್ಲಿಕ್ಕೆ ಆಗೋದಿಲ್ಲ ಅಂತ ಎಲ್ಲ ದೇವತೆಗಳು ಒಪ್ಕೊಂಡಿರತಕ್ಕಂಥ ಜಾಗ. ಮತ್ತು ಅಷ್ಟೇ ಇಲ್ಲ, ನಮಗೆಲ್ಲ ಆಗಲ್ಲ ಅಂತ ಸುಮ್ಮನೆ ಕೊಡ್ಲಿಲ್ಲ, ವಿಷ್ಣು ಕೊಡ್ತಾನೆ ಅಂತ ಮತ್ತೆ ಹೇಳಿದ್ದಾರೆ. ಏಕಏವೇಶ್ವರ ಸ್ತಸ್ಯ ಭಗವಾನ್ ವಿಷ್ಣು ರವ್ಯಯ. ವಿಷ್ಣು ಒಬ್ಬನೇ ಕೊಡ್ತಾನೆ, ಅವನೊಬ್ಬನೇ ಕೊಡ್ತಾನೆ, ಎಲ್ಲರಿಗೂ ಕೊಡ್ತಾನೆ, ಬೇರೆ ಯಾರಿಗೂ ಶಕ್ತಿ ಇಲ್ಲ. ಭಾಗವತ ಪುರಾಣದ ಸ್ಪಷ್ಟವಾಗಿರತಕ್ಕಂಥ ಮಾತು. ಅದೇ ರೀತಿಯಲ್ಲಿ ಎಷ್ಟೋ ವಾಕ್ಯಗಳು ಉಂಟು, ಅಜ್ಞಾನಾಂ ಜ್ಞಾನದೋ ವಿಷ್ಣು, ಜ್ಞಾನಿನಾಂ ಮೋಕ್ಷದಶ್ಚ ಸಹ, ಆನಂದದಶ್ಚ ಮುಕ್ತಾನಾಂ ಸೈವೇ ವೈಕೋ ಜನಾರ್ದನ, ಬಂಧಕೋ ಭವಪಾಶೇನ ಭವಪಾಶಾಚ್ಚ ಮೋಚಕ, ಕೈವಲ್ಯದ ಪರಂ ಬ್ರಹ್ಮ ವಿಷ್ಣುರೇವರ ಸಂಶಯ. ಇನ್ನು ಕೃಷ್ಣ ಸ್ವತಃ ಭಗವಂತ ತಾನು ಹೇಳುತ್ತಾನೆ, ಯೋಚನೆ ಮಾಡಬೇಡ ಅರ್ಜುನ, ಅಹಂ ತ್ವಾ ಮೋಕ್ಷಯಿಷ್ಯಾಮಿ, ಅಹಂ ತ್ವಾ ಸರ್ವಪಾಪೇಭ್ಯ ಮೋಕ್ಷಯಿಷ್ಯಾಮಿ ಮಾ ಶುಚ. ಇಲ್ಲಿ ಪರಿತ್ರಾಣಾಯ ಅಂತ ಏನು ಹೇಳಿದ್ದಾರೆ ಎಕ್ಸ್ಪ್ಲೇನ್ ಮಾಡ್ತಾನೆ ಮುಂದೆ, ನಾನು ಮೋಕ್ಷವನ್ನು ಕೊಡ್ತೇನೆ, ಎಲ್ಲ ಪಾಪಗಳಿಂದ ಬಿಡುಗಡೆಯನ್ನು ಕೊಡ್ತೇನೆ, ಯೋಚನೆ ಮಾಡಬೇಡ ಅಂತ ಹೇಳಿದ್ದ. ಮುಂದೆ ನಿನಗೊಬ್ಬನಿಗೆ ಅಲ್ಲ, ದೇಶಾವಹಂ ಸಮುದ್ಧರ್ಥ ಮೃತ್ಯು ಸಂಸಾರ ಸಾಗರಾತ್ ಭವಾಭಿ ನಚಿರಾತ್ ಪಾರ್ಥ ಮಯ್ಯಾವೇಶಿತ ಚೇತಸಾಂ. ಪರಮಾತ್ಮ 12ನೇ ಅಧ್ಯಾಯದಲ್ಲಿ ಹೇಳ್ತಾನೆ, ಯಾರು ಅವನಲ್ಲ ಮನಸ್ಸನ್ನು ಹಾಕ್ತಾರೋ ಅವನ್ನೆಲ್ಲ ಮೃತ್ಯು ಸಂಸಾರ ಸಾಗರದಿಂದ ಬಿಡುಗಡೆ ಮಾಡ್ತೇನೆ. ಪರಿತ್ರಾಣ ಶಬ್ದಕ್ಕೆ ನಾವು ಆರ್ಡಿನರಿ ಪ್ರೊಟೆಕ್ಷನ್ ಅಂತ ಅರ್ಥ ಮಾಡಬಾರದು, ಸ್ಪೆಷಲ್ ಪ್ರೊಟೆಕ್ಷನ್ ಅಷ್ಟೇ ಅಲ್ಲ, ಟೋಟಲ್ ಪ್ರೊಟೆಕ್ಷನ್. ಅದನ್ನು ಮಾಡಬೇಕಾದ್ರೆ ಮೋಕ್ಷ ಅಂತ ಮಾತ್ರ ಕರೀತಾರೆ, ಅದನ್ನು ಕೊಡೋ ಶಕ್ತಿ ಬೇರೆ ಯಾರಿಗೂ ಇಲ್ಲ, ಅದನ್ನು ಭಗವಂತ ಮಾತ್ರ ಕೊಡ್ತಾನೆ. ಆಗ ಈ ಕೃಷ್ಣರ ಗೀತೆಯ ಮಾತು ಅರ್ಥ ಆಗುತ್ತೆ. ನಮ್ಗೆ ಸಂಶಯ ಬಂತು, ಅಲ್ಲ ಕೃಷ್ಣ ರೂಪದಿಂದ ಮೋಕ್ಷ ಕೊಡ್ತಾನ, ನಾರಾಯಣ ರೂಪದಿಂದ ಮೋಕ್ಷ ಕೊಡ್ತಾನೆ, ಕೃಷ್ಣನಾಗಿ ಮೋಕ್ಷ ಕೊಡ್ತಾನ, ರಾಮನಾಗಿ ಕೊಡ್ತಾನೆ ಅಂದ್ರೆ ನೀವು ರಾಮಾಯಣ ಓದಿಲ್ಲ ಅಂತ ಅರ್ಥ. ಶಬರಿಗೆ ಮೋಕ್ಷ ಕೊಟ್ಟಿದ್ದನ್ನು ಕೊಟ್ಟರು ಅಲ್ಲೇ ಹೇಳ್ತಾ ಇದ್ದಾರೆ. ಶಬರಿ ಮೋಕ್ಷಕ್ಕೋಸ್ಕರ ಕಾಯ್ತಾ ಇದ್ಲು, ಗುರುಗಳನ್ನು ಕೇಳ್ತಾರೆ ನಾನು ಮೋಕ್ಷಕ್ಕೆ ಹೋಗ್ಬೇಕು ಏನು ಮಾಡಬೇಕು ಅಂದ್ರೆ ರಾಮದೇವರಿಂದ ಮೋಕ್ಷವನ್ನು ಕಾಣು. ರಾಮದೇವರು ಬರ್ತಾರೆ ಇಲ್ಲ ಕಾಯ್ತಾ ಕೂತಿರು, ನಿನಗೆ ಮೋಕ್ಷವನ್ನು ಕೊಡ್ತಾರೆ ಅಂತ ಹೇಳಿದಾಗ ಶಬರಿ ಜೀವಮಾನ ಪೂರ್ತಿ ಕಾಯ್ತಾಳೆ. ಕೊನೆಗೆ ರಾಮದೇವರು ಬರ್ತಾರೆ, ಅವರಿಗೆ ಮೋಕ್ಷವನ್ನೇ ಕೊಟ್ಟಿದ್ದನ್ನ ಸ್ಪಷ್ಟ ರಾಮಾಯಣ ಹೇಳಿದೆ. ರಾಮಾಯಣ ಮೂಲವನ್ನು ವಾಲ್ಮೀಕಿ ರಾಮಾಯಣ ಓದಿದ್ದು ಯಾರಿಗೂ ಕೂಡ ಆ ಬಗ್ಗೆ ಸಂಶಯನೇ ಬರೋದಿಲ್ಲ. ಶರಭಂಗ ಅಂತ ಮುನಿಗಳು ಕಾಯ್ತಾ ಇರ್ತಾರೆ, ಅವರಿಗೆ ಮೋಕ್ಷವನ್ನು ಕೊಡ್ತಾನೆ ರಾಮ. ಈ ಜಟಾಯವನ್ನ ಸದ್ಗತಿ ಕಳಿಸ್ತಾರೆ, ಅಸಬದಃ ಸ್ವಗತಿನ್ ತಥಾ ಅದಾತ್, ಜಟಾಯುಗ ಮೋಕ್ಷವನ್ನು ಕೊಡ್ತಾನೆ. ಎಲ್ಲ ನೋಡಿದರೆ ಪರಮಾತ್ಮ ಮೂಲ ರೂಪದಿಂದ ಮೋಕ್ಷ ಕೊಡ್ತಾನೆ ಅಷ್ಟೇ ಅಲ್ಲ, ಅವತಾರ ರೂಪದಲ್ಲೂ ಮೋಕ್ಷ ಕೊಡ್ತಾನೆ. ಆದ್ದರಿಂದ ಮೋಕ್ಷ ಕೊಡ್ಲಿಕ್ಕೂ ಅವತಾರ ಮಾಡಿ ಬರ್ತಾನೆ. ಕೊನೆಗೆ ರಾಮದೇವರು ಘೋಷಣೆ ಮಾಡಿಬಿಡ್ತಾರೆ, ಸಮಾಯಾತ ಸಮಾಯಾತ ಏ ಮೋಕ್ಷ ಪದೇಚ್ಛವ, ಯಾರ್ಯಾರಿಗೆ ಮೋಕ್ಷ ಬೇಕೆಲ್ಲ ನನ್ನ ಹಿಂದೆ ಬನ್ನಿ ಅಂತ ರಾಮದೇವರು ಕರೀತಾರೆ. ಇದೆಲ್ಲ ನೋಡಿದ್ರೆ ಪರಿತ್ರಾಣ ಶಬ್ದಕ್ಕೆ ಎಷ್ಟು ಅರ್ಥ ಇದೆ ಲೆಕ್ಕ ಹಾಕಬೇಕು. ಸಾಮಾನ್ಯವಾಗಿ ಬಹುಶಃ ಪ್ರಿಂಟಾಗಿರಿ ಯಾವ ಪುಸ್ತಕದಲ್ಲೂ ಅರ್ಥ ಸಿಗೋದಿಲ್ಲ, ಅಸ್ಪಷ್ಟವಾಗಿ ಅದು ಶಾಸ್ತ್ರೋಕ್ತವಾದ ಅರ್ಥ, ಶ್ರೀಮದ್ ಆಚಾರ್ಯರು ತೋರಿಸಿರ್ತಕ್ಕಂತ ಅರ್ಥ, ಅದೇ ಭಾಷ್ಯಕರ್ತಾರ್ವಗಡ ಹಿರಿವೆ. ಅದ್ರ ಬರೀ ರಕ್ಷೆ ಕೊಡ್ತಾರೆ ಅಂತ ಯಾರನ್ನ ನಂಬಲಕ್ಕೆ ಸಾಧ್ಯ ಇಲ್ಲ, ದೇವರ ನಂಬಿದ ಯಾರು ನಂಬಲಿಕ್ಕೆ ಬರೋದಿಲ್ಲ. ಅದನ್ನೇ ಆರಿಗಾರಿಲ್ಲ ವಾಪಸ್ ಕೊಡಗೆ ಅಂತನೋ, ಆರೂ ಸಂಗಡ ಬಾಹೋರಿಲ್ಲ ನಮ್ಮ ನಾರಾಯಣನ ನಾಮ ನೆರೆ ಬಾಹೋದಲ್ಲದೆ. ಅಜಾಮಿಳನ ಕಥೆಯಲ್ಲಿ ಅಜಾಮಿಳನ ಮೋಕ್ಷ ಕೊಟ್ಟದ್ದು ಯಾರು? ನಾರಾಯಣ ಅಂತ ಕರೀತಾರೆ, ಮೋಕ್ಷ ಸಿಕ್ತಲ್ಲ, ಗಜೇಂದ್ರ ಮೋಕ್ಷ ಮಾಡಿದವನು ಯಾರು? ಸಾಕ್ಷಾತ್ ನಾರಾಯಣ. ಎಷ್ಟೆಷ್ಟು ಕಡೆ ಮೋಕ್ಷದ ಪ್ರಸಂಗವನ್ನು ಕೇಳ್ತೀರಿ ಅಲ್ಲೆಲ್ಲ ಅಂದ್ರೆ ಎಲ್ಲೋ ಕೇಳಿದ ಪ್ರಶ್ನೆಯಲ್ಲ. ನಮ್ಮ ಶಾಸ್ತ್ರ ಪ್ರಪಂಚದಲ್ಲಿ, ಪುರಾಣ ಪ್ರಪಂಚ, ಮಹಾಭಾರತ, ವೇದಗಳಲ್ಲಿ ಎಲ್ಲೆಲ್ಲಿ ನಾವು ಕೇಳ್ತೇವೋ ಅಲ್ಲೆಲ್ಲ ಮೋಕ್ಷ ಕೊಟ್ಟವನು ಅಂದ್ರೆ ಭಗವಂತನಾದ ನಾರಾಯಣ ಅಂತ ಅರ್ಥ ಮಾಡಿಕೊಂಡ್ರೆ ಪರಿತ್ರಾಣ ಶಬ್ದಕ್ಕೆ ಅರ್ಥ ಗೊತ್ತಾಯ್ತು. ಇನ್ನು ವಿನಾಶೆ ಶಬ್ದ ಬಂತು. ವಿನಾಶೆ ಯಾರು ಮಾಡಬೇಕು? ಅದಕ್ಕೆಲ್ಲ ದೇವತೆಗಳು ಕೂಡ, ರಾವಣ ಕುಂಭಕರ್ಣರ ಹಾವಳಿ ಬಂದಾಗ, ಕಂಸ ಜರಾಸಂಧರ ಹಾವಳಿ ಬಂದಾಗ ಹೋಗಿ ಪ್ರಾರ್ಥನೆ ಮಾಡಿದ್ದ ಯಾರನ್ನ? ಸ್ಪಷ್ಟವಾಗಿ ವಿಷ್ಣುವನ್ನು ಪ್ರಾರ್ಥನೆ ಮಾಡ್ತಾರೆ. ಯಾರಿಗೂ ಆಗ್ತಾ ಇಲ್ಲ. ಬ್ರಹ್ಮಾದಿಗಳ ವರದಿಂದ ಜನಗಳು, ದುಷ್ಟಜನಗಳು ಕೊಬ್ಬಿ ಹೋಗಿದ್ದಾರೆ. ನೀನೇ ಬಂದು ಅವರ ವಿನಾಶವನ್ನು ಮಾಡಬೇಕು ಅಂತ ಕೇಳಿದ. ಸುವಿನಾಶಾಯತ ಸುಷ್ಕೃತಾಮ. ರಾವಣ ಕುಂಭಕರ್ಣರ ಗೆಲ್ಲಲಿಕ್ಕೆ ರಾವಣನನ್ನು ಕಾರ್ತವ್ಯರಾಜನ ಗೆದ್ದಿರ್ತಾನೆ, ವಾಲಿ ಗೆದ್ದಿರ್ತಾನೆ. ಕೊಲ್ಲೋದಕ್ಕಾಗಿರೋದಿಲ್ಲ. ಗೆಲ್ಲೋದು ಬೇರೆ, ಕೊಲ್ಲೋದು ಬೇರೆ. ಗೆಲ್ಲೋದಕ್ಕೂ ಕೊಲ್ಲೋದಕ್ಕೂ ತುಂಬಾ ವ್ಯತ್ಯಾಸವು. ಗೆಲ್ಲೋದಕ್ಕೆ ತುಂಬಾ ಸಾಮರ್ಥ್ಯ, ರಾಮಾಯಣ ಬೇರೆ, ಗೆಲ್ಲೋದು ಬೇರೆ.